ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ದೇವಗಿರಿಯ ಜೀವ ಚೆಲವ ಕುಡಿಯ ಬನ್ನಿರೆ, ದೇವಗಿರಿಯ ಜೀವ ಚೆಲವ ಕುಡಿಯ ಬನ್ನಿರೆ, ದೇವ ಸುತನ ಜೀವದಾನ ಬನ್ನಿರೆ, ದೇವ ಸುತನ ಜೀವದಾನ ಹೊಂದ ಬನ್ನಿರೆ, ದೇವಗಿರಿಯ ಜೀವ ಜಲವ ಕುಡಿಯ ಬನ್ನಿರೆ.
ಪಾಶದುರಿತ ತೋಳು ನರಳುತ್ತೀಯೆ ಮನುಜ, ಧರೆಯ ಪಾಶದುರಿತ ತೋಳು ನರಳುತ್ತೀಯೆ ಮನುಜ, ಬರಿಯ ಕೈಯ ಅರಿಯ ಪುಣ್ಯ ಧರೆಯಲಿ ಬರದಿ, ಮರಣ ಶಿಕ್ಷೆ ಬರುವ ಮುನ್ನ ಬನ್ನಿರೆ ಓ ಬನ್ನಿರೆ, ಮರಣ ಶಿಕ್ಷೆ ಬರುವ ಮುನ್ನ ಬನ್ನಿರೆ ಓ ಬನ್ನಿರೆ, ಬನ್ನಿರೆ
ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
7 ಉಪದ್ರವಗಳು ಹಾಗೂ ದುಷ್ಟರು, ಭಾಗ 6. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ ಏಳು ಉಪದ್ರವಗಳು ಹಾಗೂ ದುಷ್ಟರು ಅನ್ನುವಂತಹ ಶೀರ್ಷಿಕೆಯಲ್ಲಿ ಈಗಾಗಲೇ ನಾವು ದೇವರ ಕೃಪೆ ಕಾಲ ಮುಗಿದ ನಂತರ ದೇವರು ಯಾರೆಲ್ಲ ಮೃಗದ ಗುರುತನ್ನು ಹಾಕಿಸಿಕೊಳ್ಳುವಂಥವರಾಗಿದ್ದಾರೋ ಅವರ ಮೇಲೆ ಈ ಒಂದು ಏಳು ಉಪದ್ರವಗಳನ್ನು ಹಾಕುವಂಥವನಾಗಿದ್ದಾನೆ ಅನ್ನುವುದನ್ನು ನಾವು ಕಲಿತಿದ್ದೇವೆ. ಹೇಗೆಂದರೆ ದೇವರು ತನ್ನ ರಕ್ಷಣೆಯನ್ನು ಕೃಪೆ ಕಾಲ ಮುಗಿದ ನಂತರ ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಆವಾಗ ಈ ಲೋಕದ ಮೇಲೆ ದೇವರ ಉಗ್ರ ಕೋಪ, ನ್ಯಾಯ ತೀರ್ಪು ಬರುವಂಥದ್ದಾಗಿದೆ ಅನ್ನುವುದನ್ನು ನಾವು ನೋಡಿದೆವು. ಇದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ಮೊದಲನೇ ಹಾಗೂ ಎರಡನೇ ಉಪದ್ರವಗಳು, ಮೂರನೇ ಉಪದ್ರವ, ನಾಲ್ಕನೇ ಉಪದ್ರವ, ಹೀಗೆ ಏಳು ಉಪದ್ರವಗಳು ಒಂದರ ನಂತರ ಒಂದು ಹೇಗೆ ಬರ್ತಕ್ಕಂಥದ್ದಾಗಿದೆ, ಈ ಲೋಕದ ಪರಿಸ್ಥಿತಿ ಆ ಸಮಯದಲ್ಲಿ ಹೇಗಿರ್ತಕ್ಕಂಥದ್ದಾಗಿದೆ ಅನ್ನುವಂಥದ್ದನ್ನು ನಾವು ಮುಂದುವರಿದು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ನಿನ್ನ ಕೃಪೆಯಿಂದ ಈ ದಿನದಲ್ಲಿ ಮತ್ತೊಂದು ಆವರ್ತಿ ಕೊನೆಯ ಏಳು ಉಪದ್ರವಗಳು ಹಾಗೂ ದುಷ್ಟರು ಅವರ ಪರಿಸ್ಥಿತಿ ಹೇಗಿರ್ತಕ್ಕಂಥದ್ದಾಗಿದೆ, ಕೃಪೆ ಕಾಲ ಮುಗಿಯುವುದಕ್ಕಿಂತ ಮೊದಲು ನಾವು ಹೇಗೆ ಮನತಿರುಗಬೇಕು, ಅನಂತರ ದೇವರ ರೌದ್ರ ಕೋಪ ಮೃಗದ ಗುರುತನ್ನು ಹಾಕಿಸಿಕೊಳ್ಳುವವರ ಮೇಲೆ ಹೇಗೆ ಬರತಕ್ಕಂಥದ್ದಾಗಿದೆ, ಆ ಉಪದ್ರವ ಹೇಗೆ ಬಾಧಿಸ್ತಕ್ಕಂಥದ್ದಾಗಿದೆ ಅನ್ನುವಂಥ ಸತ್ಯವನ್ನು ನಾವು ಕಲಿಯಲು ಹೋಗುವಾಗ ನೀನು ಪರಿಶುದ್ಧಾತ್ಮನ ಮುಖಾಂತರವಾಗಿ ಮಾತನಾಡು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಈ ಉಪದ್ರವದ ವಿಚಾರವಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವ ಹಾಗೆ ನೀನು ಅವರದ ಹೃದಯಗಳನ್ನು ತೆರೆಯುವುದಾಗಿ ನೀನು ಪ್ರಾರ್ಥಿಸ್ತೇನೆ ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಒಂದು ಸತ್ಯ ಅವರಿಗೆ ಆಶೀರ್ವಾದದಾಯಕವಾಗಿರುವಾಗಿಯೂ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿಯೂ ಸಿದ್ಧ ಮಾಡುವ ಹಾಗೆ ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರು ಕೃಪೆ ಕಾಲ ಮುಗಿದ ನಂತರ ಈ ಲೋಕದ ಮೇಲೆ ತನ್ನ ಏಳು ಉಪದ್ರವಗಳನ್ನು ಹುಯ್ಯುವಂಥವನಾಗಿದ್ದಾನೆ. ಈ ಏಳು ಉಪದ್ರವಗಳು ಒಂದರ ನಂತರ ಒಂದು ಬರ್ತಕ್ಕಂಥದ್ದಾಗಿದೆ. ಇದರಲ್ಲಿ ದೇವರ ಕೋಪ ಅಡಗಿದೆ ಅನ್ನುವುದನ್ನು ನಾವು ಕಳೆದ ಸಂಚಿಕೆಯಲ್ಲೇ ನೋಡಿದೆವು. ಇವತ್ತಿನ ದಿನದಲ್ಲಿ ಮೊದಲನೇ ಹಾಗೂ ಎರಡನೇ ಉಪದ್ರವಗಳು ದೇವರು ಈ ಭೂಮಿಯ ಮೇಲೆ ಹುಯ್ದಾಗ ಏನು ನಡೆಯತಕ್ಕಂಥದ್ದಾಗಿದೆ ಅನ್ನುವುದನ್ನು ನಾವು ಗಮನಿಸುವುದಾದರೆ, ಪರಲೋಕದ ದೇವದರ್ಶನ ಗುಡಾರದಲ್ಲಿ ಕ್ರಿಸ್ತನು ತನ್ನ ಮಹಾಯಾಜಕ ಸೇವೆಯನ್ನು ನಿಲ್ಲಿಸಿದಾಗ ಮೃಗಕ್ಕೂ ಅದರ ವಿಗ್ರಹಕ್ಕೂ ಅಡ್ಡಬಿದ್ದು ನಮಸ್ಕರಿಸಿ ಅದರ ಗುರುತನ್ನು ಹೊಂದಿರುವವರ ಮೇಲೆ ಏನು ಬೆರೆಸದ ದೇವರ ಉಗ್ರ ಕೋಪವು ಸುರಿಸಲ್ಪಡುವುದು ಎಂಬುದಾಗಿ ಮೂರನೆಯ ದೂತನ ಸಂದೇಶದಲ್ಲಿ ಪ್ರಕಟಣೆ ಪುಸ್ತಕ 14:9-10 ನಾವು ನೋಡುವಂಥವರಾಗಿದ್ದೇವೆ. ಪರಲೋಕದ ದೇವದರ್ಶನ ಗುಡಾರದಲ್ಲಿ ನಮಗೋಸ್ಕರ ಕ್ರಿಸ್ತನು ಮಧ್ಯಸ್ಥಿಕೆಯ ಸೇವೆಯನ್ನು ಆರಂಭಿಸಿದ್ದಾನೆ, ನಮ್ಮ ಮಹಾಯಾಜಕನಾಗಿದ್ದಾನೆ. ಈ ಸಮಯದಲ್ಲಿ ನಾವು ನಮ್ಮ ಎಲ್ಲ ಪಾಪ ಅಕ್ರಮಗಳನ್ನು ಆತನ ಮುಂದೆ ಹರಿಕೆಡಬೇಕು, ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಬೇಕು. ಯಾಕೆಂದರೆ ಆತನು ನಮ್ಮ ಮಹಾಯಾಜಕನಾಗಿದ್ದಾನೆ, ಆತನು ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ. ಈ ಸಮಯದಲ್ಲಿ ನಮ್ಮ ಪಾಪಗಳನ್ನ ಹರಿಕೆ ಇಟ್ಟು ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳಲಿಲ್ಲ ಅಂದರೆ ಒಂದು ಕಾಲಘಟ್ಟ ಬರತಕ್ಕಂಥದ್ದಾಗಿದೆ. ಆತನು ಮಹಾಯಾಜಕ ಹುದ್ದೆಯನ್ನು ನಿಲ್ಲಿಸುವಂಥವನಾಗಿದ್ದಾನೆ. ಆತನು ಮಹಾಯಾಜಕ ವಸ್ತ್ರವನ್ನು ತೆಗೆದುಹಾಕಿ ರಾಜನ ವಸ್ತ್ರವನ್ನು ಧರಿಸಿಕೊಳ್ಳುವಂಥವನಾಗಿದ್ದಾನೆ. ಯಾಕೆಂದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಹೇಗೆ ಬರ್ತಕ್ಕಂಥವನಾಗಿದ್ದಾನೆ ಅಂದರೆ ರಾಜನಾಗಿ ಬರ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಆತನು ತಾನು ಹಾಕಿಕೊಂಡಿರತಕ್ಕಂತಹ ಆ ಒಂದು ಮಹಾಯಾಜಕ ವಸ್ತ್ರವನ್ನು ತೆಗೆಯುವುದಕ್ಕಿಂತ ಮೊದಲು ನಾವು ನಮ್ಮ ಎಲ್ಲ ಪಾಪಗಳನ್ನು ಆತನ ಮುಂದೆ ಹರಕೆ ಇಟ್ಟು ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಂಡು ಆತನ ಬರೋಣಕ್ಕೆ ಸಿದ್ಧರಾಗಬೇಕು. ಒಂದು ವೇಳೆ ನಾವು ಆತನ ಬರೋಣಕ್ಕೆ ಸಿದ್ಧ ಮಾಡಿಕೊಳ್ಳದೆ ಹೋದರೆ ಖಂಡಿತವಾಗಿಯೂ ಸಹ ಈ ಲೋಕಕ್ಕೆ ಒಂದು ಗಂಡಾಂತರ ಇದೆ. ಅದು ಏನೆಂದರೆ ಮೃಗ ಪ್ರಕಟಣೆ ಪುಸ್ತಕ 13:10 ತನ್ನ ವಿಗ್ರಹವನ್ನು ಮಾಡಿಕೊಳ್ಳುವಂತೆ ಈ ಲೋಕದ ಜನಗಳನ್ನು ಒತ್ತಾಯಿಸುವಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಯಾರೆಲ್ಲ ದೇವರಿಂದ ಪರಿಶುದ್ಧೀಕರಣ ಹೊಂದದೆ ತಮ್ಮ ಪಾಪಗಳನ್ನು ಇನ್ನೂ ಸಹ ಅವರ ಹೃದಯದಲ್ಲಿ ಇಟ್ಟುಕೊಂಡು ದೇವರಿಗೆ ವಿರುದ್ಧವಾಗಿ ನಡೆದು ಈ ಲೋಕದ ಮನುಷ್ಯರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದರೆ ಅವರು ಈ ಮೃಗದ ಗುರುತನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಯಾರೆಲ್ಲ ಈ ಮೃಗದ ಗುರುತನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೆ ಅಂದರೆ ಭಾನುವಾರ ಆಚರಣೆ ಕಾನೂನನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೋ ಸಬ್ಬತ್ತಿನಕ್ಕೆ ವಿರುದ್ಧವಾಗಿ ಅವರಿಗೆ ದೇವರ ವಾಕ್ಯ ತಿಳಿಸುವಾಗೆ ಏನೂ ಬೆರೆಸದ ದೇವರ ಉಗ್ರ ಕೋಪವು ಸುರಿಸಲ್ಪಡುವುದು. ದೇವರು ಇಸ್ರಾಯೇಲ್ ಜನರನ್ನು ಐಗುಪ್ತರಿಂದ ಬಿಡಿಸುವ ಸಂದರ್ಭದಲ್ಲಿ 10 ಮಹಾ ಉಪದ್ರವಗಳಿಂದ ಐಗುಪ್ತರನ್ನು ಬಾಧಿಸಿದನು. ಅದೇ ರೀತಿಯಲ್ಲಿ ದೇವರು ತನ್ನ ಜನರನ್ನು ಅಂತಿಮವಾಗಿ ಬಿಡುಗಡೆಗೊಳಿಸುವ ಸಮಯದಲ್ಲಿ ಒಂದಕ್ಕಿಂತಲೂ ಭಯಂಕರವಾದಂಥ ಉಪದ್ರವಗಳು ಈ ಲೋಕದ ಮೇಲೆ ಬೀಳಲಿದೆ. ಭಯಂಕರವಾದಂತಹ ಈ ದಂಡನೆಗಳ ಒಂದು ಮಹಾಕೋಪ ಹೇಗಿರ್ತದೆ ಎಂಬುದನ್ನು ಪ್ರಕಟಣೆ ಪುಸ್ತಕ ಬರೆದಂತಹ ಪದ್ಮೋಸ್ ದ್ವೀಪದಲ್ಲಿ ಇದ್ದಂತಹ ಯೋವಾನನಿಗೆ ದರ್ಶನದಲ್ಲಿ ದೇವರು ಈ ರೀತಿಯಾಗಿ ತೋರಿಸಿದನು. ಅದನ್ನು ನಾವು ಪ್ರಕಟಣೆ ಪುಸ್ತಕ 16:2-3 ವಚನಗಳನ್ನು ನಾವು ಓದುವುದಾದರೆ ಆ ವಾಕ್ಯಗಳು ಈ ರೀತಿಯಾಗಿ ತಿಳಿಸುತ್ತದೆ. ಆಗ ಮೊದಲನೆಯ ದೇವದೂತನು ಹೊರಟು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಭೂಮಿಗೆ ಹೊಯ್ದನು. ಕೂಡಲೇ ಮೊದಲನೆಯ ಮೃಗದ ಗುರುತನ್ನು ಹೊಂದಿದ್ದ ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರ ಮನುಷ್ಯರ ಮೇಲೆ ಕೆಟ್ಟ ಹುರಿವನ್ನು ಎದ್ದಿತು. ಸಮುದ್ರದ ನೀರು ಸತ್ತವನ ರಕ್ತದ ಹಾಗಾಯಿತು ಮತ್ತು ಸಮುದ್ರದಲ್ಲಿದ್ದ ಜೀವ ಜಂತುಗಳೆಲ್ಲವೂ ಸತ್ತು ಹೋದವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಮೊದಲನೆಯ ದೂತನು ಈ ಲೋಕದ ಮೇಲೆ ಮೊದಲನೆಯ ಉಪದ್ರವವನ್ನು ಹುಯ್ದಾಗ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಮನುಷ್ಯರ ಮೇಲೆ ಕೆಟ್ಟ ಹುರಿ ಉನ್ನ ಬಂತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ವಿಶೇಷವಾಗಿ ಯಾರೆಲ್ಲ ಈ ಮೃಗದ ಗುರುತನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೋ, ಭಾನುವಾರ ಆಚರಣೆ ಕಾನೂನನ್ನು ಒಪ್ಪಿಕೊಳ್ತಕ್ಕಂಥವರಾಗಿದ್ದಾರೋ, ಭಾನುವಾರ ಪವಿತ್ರತೆ, ಭಾನುವಾರದ ಆರಾಧನೆ ಸಬ್ಬತ್ತಿನಕ್ಕೆ ವಿರುದ್ಧವಾಗಿ ಆರಾಧಿಸುವಂಥವರಾಗಿದ್ದಾರೋ, ಆ ಮೃಗವನ್ನು ನಮಸ್ಕರಿಸುವಂಥವರಾಗಿದ್ದಾರೋ, ಅವರ ಮೇಲೆ ಈ ಕೆಟ್ಟ ಹುರಿ ಹುಣ್ಣು ಬರ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಾವು ಇಲ್ಲಿ ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ಈ ಲೋಕದಲ್ಲಿ ಅನೇಕ ವೈದ್ಯರು, ಅನೇಕ ವಿಜ್ಞಾನಿಗಳು ಎಲ್ಲ ರೋಗಗಳಿಗೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಮದ್ದನ್ನು ಕಂಡುಹಿಡಿಯುವಂಥವರಾಗಿದ್ದಾರೆ, ಔಷಧಿಯನ್ನು ನೀಡುವಂಥವರಾಗಿದ್ದಾರೆ. ಆದರೆ ಬರ್ತಕ್ಕಂಥ ಕೆಟ್ಟ ಹುರಿ ಉನ್ನೆ ಎಲ್ಲರ ಜನಗಳ ಮೇಲೆ ಇರತಕ್ಕಂಥದ್ದಾಗಿದೆ. ಅದರಲ್ಲೂ ವಿಶೇಷವಾಗಿ ವೈದ್ಯರ ಮೇಲೆಯೂ ಸಹ, ಯಾರು ಔಷಧಿಯನ್ನು ಕೊಡಬೇಕು, ಯಾರು ಈ ಒಂದು ಔಷಧಿಯನ್ನು ಕಂಡುಹಿಡಿದು ಈ ಉನ್ನೆಯನ್ನು ಸರಿ ಮಾಡಬೇಕು, ಅವರ ಮೇಲೆಯೂ ಸಹ ಈ ಒಂದು ಉನ್ನೆ ಬರ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ಕೆಟ್ಟ ಹುರಿ ಉನ್ನೆಯನ್ನು ಯಾರಿಂದಲೂ ಸಹ ಗುಣಪಡಿಸಲು ಸಾಧ್ಯವಿಲ್ಲ. ಆ ರೀತಿಯಾದಂಥ ಒಂದು ಕೆಟ್ಟ ಹುರಿ ಉನ್ನೆ ಮೊದಲನೆಯ ಉಪದ್ರವವನ್ನು ದುಷ್ಟರ ಮೇಲೆ, ಮೃಗದ ಗುರುತನ್ನು ಹಾಕಿಸಿಕೊಂಡವರ ಮೇಲೆ ಹುಯ್ದಾಗ ಈ ರೀತಿಯ ಕೆಟ್ಟ ಪರಿಸ್ಥಿತಿ ಈ ಲೋಕದಲ್ಲಿ ಏರ್ಪಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೃಪೆ ಕಾಲದಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು, ಈ ಕೃಪೆ ಕಾಲದಲ್ಲಿ ನಾವು ಮನ ತಿರುಗಿ ಜೀವಿಸಬೇಕು, ಬರ್ತಕ್ಕಂತಹ ಈ ಉಪದ್ರವದಿಂದ ತಪ್ಪಿಸಿಕೊಳ್ಳುವಾಗೆ ದೇವರ ಆಜ್ಞೆಗಳಿಗೆ ಪರಿಪೂರ್ಣವಾಗಿ ವಿಧೇಯರಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆಯುವಂತವನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ಪ್ರಿಯ ಕೇಳುಗರೆ, ಹೇಗೆ ಐಗುಪ್ತದಲ್ಲಿ ನೈಲ್ ನದಿಯ ನೀರು ರಕ್ತವಾಯಿತು, ಅದೇ ರೀತಿಯಲ್ಲಿ ನಾವು ಇಲ್ಲಿ ನೋಡುವಂತೆಯವರಾಗಿದ್ದೇವೆ. ಸಮುದ್ರದ ನೀರು ಸತ್ತವನ ರಕ್ತದ ಹಾಗಾಯಿತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಸಮುದ್ರದ ನೀರು ಸತ್ತವರ ರಕ್ತದಂತೆ ಆಯಿತು ಎಂದರೆ ಸಮುದ್ರದಲ್ಲಿದ್ದಂತಹ ಜೀವ ಜಂತುಗಳೆಲ್ಲ ಸತ್ತು ಹೋಗ್ತಕ್ಕಂಥದ್ದಾಗಿದೆ. ಆವಾಗ ಈ ಲೋಕದಲ್ಲಿ ಒಂದು ರೀತಿಯ ಕೆಟ್ಟ ವಾಸನೆ ಬರತಕ್ಕಂಥದ್ದಾಗಿದೆ. ಹಡಗುಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. ವ್ಯಾಪಾರೀಕರಣ ನಿಂತು ಹೋಗ್ತಕ್ಕಂಥದ್ದಾಗಿದೆ. ವಾಣಿಜ್ಯೀಕರಣ ನಿಂತು ಹೋಗ್ತಕ್ಕಂಥದ್ದಾಗಿದೆ. ಒಂದು ದೇಶ ಮತ್ತೊಂದು ದೇಶದೊಂದಿಗೆ ಮಾಡಿಕೊಂಡಿರತಕ್ಕಂತಹ ವಾಣಿಜ್ಯ ಒಪ್ಪಂದಗಳೆಲ್ಲವೂ ಸಹ ನಿಂತು ಹೋಗ್ತಕ್ಕಂಥದ್ದಾಗಿದೆ. ಆರ್ಥಿಕ ಮುಕ್ಕಟ್ಟು ಈ ಲೋಕಕ್ಕೆ ಬರ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಆ ರೀತಿಯ ಉಪದ್ರವ ಈ ಲೋಕದ ಮೇಲೆ ಬರ್ತಕ್ಕಂಥದ್ದಾಗಿದೆ. ಜನಗಳಿಗೆ ಕುಡಿಯಲು ನೀರು ಸಿಕ್ಕುವುದಿಲ್ಲ ಸರಿಯಾಗಿ, ಯಾಕೆಂದ್ರೆ ಸಮುದ್ರದ ನೀರು ರಕ್ತದಂತಾಗ್ತಕ್ಕಂಥದ್ದಾಗಿದೆ. ಇಂತಹ ಉಪದ್ರವ ಈ ಲೋಕದ ಮೇಲೆ ದೇವರು ತರುವಂತೆವನಾಗಿದ್ದಾನೆ. ಹಾಗಾಗಿ ನಮಗೆ ಕೊಟ್ಟಿರತಕ್ಕಂಥ ಈ ಕೃಪೆ ಕಾಲದಲ್ಲಿಯೇ ನಾವು ಮನ ತಿರುಗಿ ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿದೆ. ಈ ಉಪದ್ರವಗಳು ಲೋಕದ ಜನರ ಮೇಲೆ ಸುರಿಸಲ್ಪಡುವವು. ಕೆಲವರು ದೇವರನ್ನ ಬಹಿರಂಗವಾಗಿ ಆಪಾದಿಸಿ ಸಪಿಸುವರು, ಇನ್ನು ಕೆಲವರು ದೇವರ ಮಕ್ಕಳ ಬಗ್ಗೆ ತ್ವರೆಯಿಂದ ಬಂದು ಆತನ ದಂಡನೆಯನ್ನ ತಪ್ಪಿಸಿಕೊಳ್ಳುವುದು ಹೇಗೆಂದು ತಮಗೆ ಬೋಧಿಸಬೇಕೆಂದು ಬೇಡಿಕೊಳ್ಳುವರು. ಆದರೆ ದೇವರ ಮಕ್ಕಳು ಉಪದ್ರವಗಳ ಬಾಧೆ ಅನುಭವಿಸುತ್ತಿರುವವರಿಗೆ ಹೇಳಬೇಕಾದದ್ದೇನು ಉಳಿದಿರುವುದಿಲ್ಲ. ಅವರಿಗಾಗಿ ಕೊನೆಯ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಕೊನೆಯ ಎಚ್ಚರಿಕೆ ನೀಡಿದ್ದದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕೊನೆಯ ಕಾಲಘಟ್ಟದಲ್ಲಿ ಈ ಏಳು ಉಪದ್ರವಗಳು ಬರತಕ್ಕಂಥದ್ದಾಗಿದೆ. ಈ ಏಳು ಉಪದ್ರವಗಳು ಬರುವಂತಹ ಸಂದರ್ಭದಲ್ಲಿ ಅನೇಕ ಜನರು ಈ ಕೆಟ್ಟ ಹುರಿ ಉಣ್ಣೆಗೆ, ಈ ರೀತಿ ಸಮುದ್ರದ ನೀರು ರಕ್ತವಾದದಕ್ಕೆ, ನಾವೆಲ್ಲ ಈ ರೀತಿ ಉಪದ್ರವಗಳನ್ನು ಅನುಭವಿಸುವುದಕ್ಕೆ ಯಾರು ಕಾರಣ ಅಂದರೆ ಸಬ್ಬತ್ತಿನವನ್ನು ಕೈಗೊಂಡು ನಡೀತಕ್ಕಂತಹ ಮಕ್ಕಳು ಕಾರಣ. ಹಾಗಾಗಿ ಬನ್ನಿರಿ, ಈ ಸಬ್ಬತ್ತಿನದ ಕೈಗೊಂಡು ನಡೀತಕ್ಕಂತಹ ಮಕ್ಕಳನ್ನು ನಾವು ನಾಶ ಮಾಡೋಣ ಎಂಬುದಾಗಿ ಅವರು ದೇವರನ್ನ ಆಪಾದಿಸಿ ದೇವರನ್ನ ಬಹಿರಂಗವಾಗಿ ಸಪಿಸತಕ್ಕಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಯೋಬನ ಮೇಲೆ ಉಪದ್ರವ ಬಂದಾಗ ಅವನ ಹೆಂಡತಿ ಯೋಬನನ್ನ ಸಪ್ಪಿಸಿದಳು, ಯಾವ ರೀತಿ ಆತನ ಸ್ನೇಹಿತರು ಅವನನ್ನು ಸಪ್ಪಿಸಿದರು, ಆ ರೀತಿಯಾಗಿ ಅನೇಕರು ದೇವರನ್ನ ಸಪ್ಪಿಸುವಂತೆಯವರಾಗಿದ್ದಾರೆ, ದೇವರ ಮೇಲೆ ಆಪಾದನೆಯನ್ನ ಹೊರಿಸುವಂತೆಯವರಾಗಿದ್ದಾರೆ, ಸಬ್ಬತ್ತಿನವನ್ನ ಕೈಗೊಂಡು ನಡೀತಕ್ಕಂತಹ ಮಕ್ಕಳನ್ನ ಆಪಾದಿಸುವಂತೆಯವರಾಗಿದ್ದಾರೆ. ಅನೇಕರು ನಿಜವಾಗಿಯೂ ಸಹ ತಮ್ಮ ಹೃದಯದಲ್ಲಿ ಸತ್ಯವನ್ನ ಹುಡುಕುವಂತೆವರು ಯಾರೆಲ್ಲ ಸಬ್ಬತ್ತಿನವನ್ನ ಕೈಗೊಂಡು ದೇವರ ಆಜ್ಞೆಗಳಿಗೆ ಪರಿಪೂರ್ಣರಾಗಿ ವಿಧೇಯರಾಗ್ತಕ್ಕಂಥವರಾಗಿದ್ದಾರೋ ಅವರ ಮುಂದೆ ತ್ವರೆಯಾಗಿ ಓಡಿ ಬರ್ತಕ್ಕಂಥವರಾಗಿದ್ದಾರೆ. ಓಡಿ ಬಂದು ಈ ದಂಡನೆಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು, ನಾವು ಏನು ಮಾಡಬೇಕೆಂಬುದಾಗಿ ಕೇಳುವಂತವರಾಗಿದ್ದಾರೆ. ಆದರೆ ಆಗಾಗಲೇ ಅವರಿಗೆ ಕೃಪೆ ಕಾಲ ಮುಗಿದು ಹೋಗದ ಕಾರಣದಿಂದ ಪ್ರಿಯ ಕೇಳುಗರೆ, ಅವರಿಗೆ ತಿಳಿಸಬೇಕಾದ ಈ ಮಕ್ಕಳು ತ್ವರೆಯಾಗಿ ಹೋಗಿ ತಿಳಿಸಿದರು. ಆಗ ಅವರು ಆ ಒಂದು ಶಬ್ದಕ್ಕೆ ಕಿವಿಗೊಡಲಿಲ್ಲ. ಇನ್ನು ಕೆಲವರು ಅವರಿಗೋಸ್ಕರ ಅನೇಕ ಪ್ರಾರ್ಥನೆ ಮಾಡಿದರು, ಅವರ ಮನ ತಿರುಗಿ ಅವರು ದೇವರ ರಕ್ಷಣೆಗೆ ಬರಬೇಕೆಂಬುದಾಗಿ. ಆದರೆ ಆ ಸಮಯದಲ್ಲಿ ಇವರು ಕೊಟ್ಟಂತ ಎಚ್ಚರಿಕೆಯ ಸಂದೇಶವನ್ನ ಅವರು ತಿರಸ್ಕರಿಸಿದರು. ಆದರೆ ಈಗ ಉಪದ್ರವ ಬರುವಾಗ ಕೃಪೆ ಕಾಲ ಮುಗಿದ ನಂತರ ಇವರು ಓಡಿ ಬಂದು ತ್ವರೆಯಾಗಿ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬುದಾಗಿ ಕೇಳುವಾಗ ಅದಕ್ಕೆ ಯಾವುದೇ ರೀತಿಯಲ್ಲಿ ಉತ್ತರ ಇರುವುದಿಲ್ಲ. ಯಾಕೆಂದರೆ ಕೃಪೆ ಕಾಲ ಮುಗಿತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಈ ಲೋಕದ ಮೇಲೆ ಒಂದು ಉಪದ್ರವ ಬರತಕ್ಕಂಥದ್ದಾಗಿದೆ. ಈ ಉಪದ್ರವ ಬರುವಾಗ ಭಾನುವಾರ ಆಚರಣೆ ಕಾನೂನು ಈ ಲೋಕಕ್ಕೆ ಬರತಕ್ಕಂಥದ್ದಾಗಿದೆ. ಭಾನುವಾರ ಆಚರಣೆ ಕಾನೂನು ಈ ಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಬಾಬಿಲೋನನ್ನ ಬಿಟ್ಟು ಹೊರಗೆ ಬನ್ನಿರಿ ಅನ್ನುವಂತಹ ಆ ಸಂದೇಶವನ್ನ ನಾವು ನೀಡುವಾಗ ಅನೇಕ ಜನರು ಎಚ್ಚೆದ್ದುಕೊಂಡು ಸತ್ಯವನ್ನ ಅಂಗೀಕರಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಆದರೆ ಅನೇಕರು ಪರೋಹನ ರೀತಿಯಲ್ಲಿ ತಮ್ಮ ಹೃದಯವನ್ನ ಕಠಿಣ ಮಾಡಿಕೊಂಡು ಈ ಲೋಕದ ಆಸೆ ಪಾಸೆಗೆ ಒಳಗಾದ ಕಾರಣದಿಂದ ಈ ಉಪದ್ರವಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಆದರೆ ಪ್ರಿಯ ಕೇಳುಗರೆ, ದೇವರು ಪ್ರೀತಿಯುಳ್ಳ ದೇವರಾಗಿದ್ದಾನೆ. ಹಾಗಾಗಿ ನಮ್ಮನ್ನು ಎಚ್ಚರಿಸುವಂತೆವನಾಗಿದ್ದಾನೆ. ಕೃಪೆ ಕಾಲಕ್ಕೂ ಮೊದಲು ನಾವು ಮನ ತಿರುಗಬೇಕೆಂಬುದಾಗಿ ಆತನು ನಮ್ಮನ್ನು ಕರೆಯುವಂತೆವನಾಗಿದ್ದಾನೆ. ಈ ಕೃಪೆ ಕಾಲದಲ್ಲಿಯೇ ನಾವು ಆತನ ಬಳಿಗೆ ಬಂದು ಆತನು ನಮ್ಮ ಮಹಾಯಾಜಕನಾಗಿರುವಾಗ, ಆತನು ನಮ್ಮ ಮಧ್ಯಸ್ಥಿಕೆ ವಹಿಸಿರುವಾಗ ನಮ್ಮ ಪಾಪಗಳನ್ನು ಆತನ ಮುಂದೆ ಹರಕೆ ಇಡೋಣ. ಹೀಗಾಗಿ ಮೊದಲನೇ ಮತ್ತು ಎರಡನೇ ಉಪದ್ರವವು ಈ ರೀತಿಯಾಗಿರ್ತಕ್ಕಂಥದ್ದಾಗಿದೆ. ಇನ್ನು ಮೂರನೇ ಉಪದ್ರವವನ್ನು ನಾವು ನೋಡಬೇಕಾದರೆ ಪರಲೋಕದ ದೇವದರ್ಶನ ಗುಡಾರದಲ್ಲಿ ಕ್ರಿಸ್ತನ ಸೇವೆ ಮುಕ್ತಾಯವಾಗುವಾಗ ನಾಲ್ಕು ಮಂದಿ ದೇವದೂತರು ನಾಲ್ಕು ದಿಕ್ಕುಗಳ ಗಾಳಿಯನ್ನ ಹಿಡಿದುಕೊಂಡಿರುವುದನ್ನ ದರ್ಶನದಲ್ಲಿ ಶ್ರೀಮತಿ ವೈಟಮ್ನವರು ಏನ್ ಮಾಡ್ತಕ್ಕಂಥವರಾಗಿದ್ದಾರೆ ಅಂದ್ರೆ ನೋಡ್ತಕ್ಕಂಥವರಾಗಿದ್ದಾರೆ. ನಾನು ಈಗಾಗಲೇ ನಿಮಗೆ ತಿಳಿಸಿದಂತಹ ವಿಚಾರವೇನೆಂದರೆ ನಮ್ಮ ದೇವರು ಪರಲೋಕದಲ್ಲಿ ಆ ದೇವದರ್ಶನ ಗುಡಾರದಲ್ಲಿ ಮಹಾಪರಿಶುದ್ಧ ಸ್ಥಳದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆಯನ್ನ ವಹಿಸಿರುವಂತೆವನಾಗಿದ್ದಾನೆ. ಆತನ ಸೇವೆ ಮುಕ್ತಾಯವಾಗುವವರೆಗೂ ಸಹ ನಾಲ್ಕು ಮಂದಿ ದೇವದೂತರು ನಾಲ್ಕು ಕಡೆಗಳಲ್ಲಿ ಆ ಗಾಳಿಯನ್ನು ಹಿಡಿದುಕೊಂಡಿದ್ದಾರೆ. ಇದು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ಬರ್ತಕ್ಕಂತಹ ಉಪದ್ರವ, ದೇವರ ಬರ್ತಕ್ಕಂಥ ಕೋಪವನ್ನು ಈ ಲೋಕದ ಮೇಲೆ ಇನ್ನೂ ಹುಯ್ಯದ ಹಾಗೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಂದಿ ದೇವದೂತರು ಹಿಡಿದಿಟ್ಟುಕೊಂಡಿದ್ದಾರೆ. ಆ ನಾಲ್ಕು ಮಂದಿ ದೇವದೂತರು ಹಿಡಿದುಕೊಂಡಿರತಕ್ಕಂಥ ಗಾಳಿ ಈ ಏಳು ಉಪದ್ರವವನ್ನು ಸೂಚಿಸುವಂಥದ್ದಾಗಿದೆ. ಇವುಗಳಿಂದ ದುಷ್ಟರು ಒಳ್ಳೆಯವರ ವಿರುದ್ಧವಾಗಿ ಅತಿಯಾಗಿ ಕೋಪಗೊಳ್ಳುವವರಾಗಿದ್ದಾರೆ. ಯಾಕೆ ಅಂದರೆ ನಾವು ಹೀಗಾಗಲೇ ನೋಡಿದಾಗೆ ಈ ಏಳು ಉಪದ್ರವಗಳನ್ನು ಹುಯ್ಯುವಾಗ ಈ ಉಪದ್ರವಕ್ಕೆಲ್ಲ ಕಾರಣ ದೇವರ ಮಕ್ಕಳೇ ಎಂಬುದಾಗಿ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಅತಿಯಾಗಿ ಕೋಪಗೊಳ್ತಕ್ಕಂಥವರಾಗಿದ್ದಾರೆ. ಎಂತಹ ವಿಪರ್ಯಾಸ ಅಲ್ಲ ಪ್ರಿಯ ಕೇಳುಗರೆ, ಈಗ ಜೀವಿಸುವಂತಹ ಕಾಲಘಟ್ಟದಲ್ಲಿ ನಾವು ನೀತಿವಂತರನ್ನು ನೋಡಿ ಅಪಾಸೆ ಮಾಡ್ತಕ್ಕಂಥವರಾಗಿದ್ದೇವೆ. ಈ ನೀತಿವಂತರನ್ನು ನೋಡಿ ನಾವು ಅನೇಕ ರೀತಿಯಲ್ಲಿ ಅವರನ್ನು ತುಚ್ಛೆಯಾಗಿ ಕಾಣ್ತಕ್ಕಂಥವರಾಗಿದ್ದೇವೆ. ಯಾವುದಾದರೂ ಸತ್ಯದಲ್ಲಿ ಅವನು ನಡೆಯುತ್ತಿದ್ದರೆ ಇವನು ಬಹಳ ನೀತಿವಂತನೆಂಬುದಾಗಿ ಆತನನ್ನು ಅಪಾಸಕ್ಕೆ ಗುರಿಪಡಿಸ್ತಕ್ಕಂಥವರಾಗಿದ್ದೇವೆ. ನೋವನ ಕಾಲದ ರೀತಿಯಲ್ಲಿ, ಲೋಟನ ಕಾಲದ ರೀತಿಯಲ್ಲಿ, ಅವನ ಮನೆಯವರೇ ಅವನನ್ನು ನೋಡಿ ಅಪಾಸ್ಯ ಮಾಡಿದ ರೀತಿಯಲ್ಲಿ, ಈ ರೀತಿಯಲ್ಲಿ ನಾವು ಈಗಲೂ ಸಹ ಮಾಡುವಂಥವರಾಗಿದ್ದೇವೆ. ಆದರೆ ಒಂದು ಕಾಲಘಟ್ಟ ಬರತಕ್ಕಂಥದ್ದಾಗಿದೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಅದೇನೆಂದರೆ ಏಳು ಉಪದ್ರವಗಳು ಬರುವಂಥದ್ದಾಗಿದೆ. ಇವುಗಳಿಂದ ದುಷ್ಟರು ಒಳ್ಳೆಯವರ ವಿರುದ್ಧವಾಗಿ ಅತಿಯಾಗಿ ಕೋಪಗೊಳ್ಳುವಂಥವರಾಗಿದ್ದಾರೆ. ನಾವು ಯೋಚಿಸಬೇಕು, ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸುವಂಥವರಾಗಿದ್ದೇವೆ ಎಂಬುದಾಗಿ. ಈ ಉಪದ್ರವಗಳು ಬಂದಿವೆ ಹಾಗೂ ಅವರನ್ನು ನಾಶ ಮಾಡಿ ಈ ಲೋಕದಿಂದ ತೆಗೆದು ಹಾಕಿದರೆ ಇವುಗಳು ನಿಲ್ಲುತ್ತವೆ ಎಂದು ದುಷ್ಟರು ಆಲೋಚಿಸುವವರಾಗಿದ್ದಾರೆ. ದೇವರ ಮಕ್ಕಳನ್ನು ನಾಶ ಮಾಡಬೇಕೆಂಬ ಕಾನೂನನ್ನು ಜಾರಿ ಮಾಡುವಂಥವರಾಗಿದ್ದಾರೆ. ಆಗ ನೀತಿವಂತರು ಹಗಲು ರಾತ್ರಿ ತಮ್ಮ ಬಿಡುಗಡೆಗಾಗಿ ದೇವರಿಗೆ ಮೊರೆ ಇಡುವಂಥವರಾಗಿದ್ದಾರೆ. ಇದು ಎಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಅಂದರೆ ಪ್ರಿಯ ಕೇಳುಗರೆ, ನಿಜವಾಗಿಯೂ ಸಹ ಯೇಸು ಸ್ವಾಮಿ ಪರಲೋಕದ ಆ ದೇವದರ್ಶನ ಗುಡಾರದಲ್ಲಿ ತನ್ನ ಸೇವೆಯನ್ನು ಮುಗಿಸಿದ್ದಾನೆ. ತನ್ನ ಮಕ್ಕಳು ಯಾರೆಂಬುದಾಗಿ ತನ್ನ ಮಕ್ಕಳಿಗೆ ತನ್ನ ಮುದ್ರೆಯನ್ನು ಹಾಕಿದ್ದಾನೆ. ಮತ್ತೊಂದು ಕಡೆಯಲ್ಲಿ ಮೃಗದ ಗುರುತನ್ನು ಹಾಕಿಸಿಕೊಂಡಿರತಕ್ಕಂತಹ ಜನಗಳು ಈ ದೇವರ ಮುದ್ರೆಯನ್ನು ಹಾಕಿಸಿಕೊಂಡಿರತಕ್ಕಂತಹ ನೀತಿವಂತರ ಮೇಲೆ ಯುದ್ಧವನ್ನು ಸಾರಲು, ಅವರನ್ನು ನಾಶ ಮಾಡಲು ಬರುವಂತವರಾಗಿದ್ದಾರೆ. ಒಂದು ಕಡೆ ದೇವರೇ ಅವರನ್ನು ಕೈಬಿಟ್ಟಂತಹ ಪರಿಸ್ಥಿತಿ, ಮತ್ತೊಂದು ಕಡೆ ಈ ಲೋಕದ ದುಷ್ಟರೆಲ್ಲರೂ ಅವರನ್ನು ನಾಶ ಮಾಡಲು ಬರುವಂತಹ ಪರಿಸ್ಥಿತಿ. ಎಂತಹ ಇಕ್ಕಟ್ಟಿನ ಪರಿಸ್ಥಿತಿ, ಯಾಕೋಬಿನ ಇಕ್ಕಟ್ಟಿನ ಸಮಯ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಏನು ಇದು ಯಾಕೋಬಿನ ಇಕ್ಕಟ್ಟಿನ ಸಮಯ ಅಂದರೆ, ಯಾಕೋಬ ತನ್ನ ಅಣ್ಣನಿಗೆ ಮೋಸ ಮಾಡಿ ಅವನು ಓಡಿ ಹೋಗಿ ಬೇರೆ ದೇಶದಲ್ಲಿ ಜೀವಿಸುವಂಥವನಾಗಿದ್ದಾನೆ. ಅವನು ಅನೇಕ ವರ್ಷಗಳ ಕಾಲ ಅಲ್ಲಿ ಸೇವೆಯನ್ನು ಮಾಡಿ ಅವನು ಹಿಂತಿರುಗಿ ಬರತಕ್ಕಂಥವನಾಗಿದ್ದಾನೆ. ತಂದೆಯ ಮನೆಗೆ ಬರಬೇಕಾದರೆ ಒಂದು ಕಡೆ ಇಲ್ಲಿ ಯೇಸೋವನು ತನ್ನ ತಮ್ಮನನ್ನು ಕೊಲೆ ಮಾಡಬೇಕೆಂಬುದಾಗಿ ತನ್ನ ಸೈನ್ಯವನ್ನು ಕರೆದುಕೊಂಡು ಬರತಕ್ಕಂಥವನಾಗಿದ್ದಾನೆ. ಅಂತಹ ಸಮಯದಲ್ಲಿ ಪ್ರಿಯ ಕೇಳುಗರೆ, ಯಾಕೋಬನಿಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ, ಅವನ ಮನಸ್ಸಿನಲ್ಲಿ ಒಂದು ಗೊಂದಲದ ಪರಿಸ್ಥಿತಿ. ದೇವರು ನನ್ನ ಪಾಪವನ್ನು ಸಮಿಸಿದ್ದಾನ, ದೇವರು ನನ್ನನ್ನು ಕೈ ಬಿಟ್ಟಿದ್ದಾನ ಅನ್ನುವಂತಹ ಒಂದು ಪರಿಸ್ಥಿತಿ ಅವನಲ್ಲಿ ಬರ್ತಕ್ಕಂಥದ್ದಾಗಿದೆ. ಅಂತಹ ಪರಿಸ್ಥಿತಿ ಕೊನೆಯ ಕಾಲದಲ್ಲಿ ಈ ಏಳು ಉಪದ್ರವದಲ್ಲಿ ಜೀವಿಸುವಂತಹ ಮಕ್ಕಳಿಗೆ ಬರತಕ್ಕಂಥದ್ದಾಗಿದೆ. ಆದರೆ ದೇವರು ಅವರನ್ನು ಎಂದಿಗೂ ಸಹ ಕೈಬಿಡುವುದಿಲ್ಲ, ದೇವರನಿಗೆ ಮೊರೆ ಇಡುವಂಥವರಾಗಿದ್ದಾರೆ. ಪರಲೋಕದಿಂದ ದೇವದೂತರು ತನ್ನ ಮಕ್ಕಳಿಗೆ ಆ ಒಂದು ಸಹಾಯವನ್ನು ಮಾಡುವುದರ ಮೂಲಕವಾಗಿ ಬಿಡುಗಡೆಯನ್ನು ನೀಡುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಆ ಕೆಂಪು ಸಮುದ್ರದಿಂದ ಇಸ್ರಾಯೇಲ್ ಜನಗಳನ್ನು ಬಿಡುಗಡೆ ಮಾಡಿದರೋ ಅದೇ ರೀತಿಯಾಗಿ ಈ ಜನಗಳನ್ನು ಸಹ ಬಿಡುಗಡೆ ಮಾಡುವಂತವನಾಗಿದ್ದಾನೆ. ಆದರೆ ನಾವು ಯಾವುದಕ್ಕೂ ಸಹ ಭಯಪಡಬೇಕಾಗಿಲ್ಲ. ನಮಗೆ ಕೊಟ್ಟಿರತಕ್ಕಂತಹ ಈ ಕೃಪೆ ಕಾಲದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಕರ್ತನ ಮುಂದೆ ನಮ್ಮ ಪಾಪಗಳನ್ನ ಹರಿಕೆ ಇಟ್ಟು ಸ್ವಾಮಿ ನಮ್ಮನ್ನು ರಕ್ಷಿಸು ಎಂಬುದಾಗಿ ಕೇಳುವಾಗ ಖಂಡಿತವಾಗಿಯೂ ಆತನು ನಮ್ಮನ್ನು ರಕ್ಷಿಸುವಂತವನಾಗಿದ್ದಾನೆ. ಆ ದುಷ್ಟರಿಂದ ನಮಗೆ ಬಿಡುಗಡೆಯನ್ನು ನೀಡಿ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಆದರೆ ಕೃಪೆ ಕಾಲದಲ್ಲಿ ನಮ್ಮ ಮನ ತಿರುಗಿಕೆಗೋಸ್ಕರ ದೇವರು ಕಾಯುವಂತವನಾಗಿದ್ದಾನೆ. ಮೂರನೇ, ಅವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನ ನದಿಗಳ ಮೇಲೆಯೂ ನೀರಿನ ಬುಗ್ಗಿಗಳ ಮೇಲೆಯೂ ಹುಯ್ದನು, ಅವುಗಳ ನೀರು ರಕ್ತವಾಯಿತು. ಈ ಉಪದ್ರವಗಳು ಬಹಳ ಭಯಂಕರವಾಗಿದ್ದು ದೇವರ ತೀರ್ಪು ಸಂಪೂರ್ಣವಾಗಿ ನ್ಯಾಯವಾಗಿದೆ ಎಂದು ಸಮರ್ಥಿಸುತ್ತದೆ. ಜಲಾಧಿಪತಿಯಾದಂತಹ ದೂತನು ಸದಾ ಇರುವಾತನೇ, ಪರಿಶುದ್ಧನೇ, ನೀನು ಹೇಗೆ ತೀರ್ಪು ಮಾಡಿದ್ದರಲ್ಲಿ ನೀತಿ ಸ್ವರೂಪನಾಗಿದ್ದಿ. ಅವರು ದೇವ ಜನರ ಮತ್ತು ಪ್ರವಾದಿಗಳ ರಕ್ತವನ್ನು ಸುರಿಸಿದರು, ನೀನು ಅವರಿಗೆ ರಕ್ತವನ್ನೇ ಕುಡಿಯುವುದಕ್ಕೆ ಕೊಟ್ಟಿದ್ದಿ, ಅದಕ್ಕೆ ಅವರು ಪಾತ್ರರು ಎಂದು ಹೇಳಿದನು ಎಂಬುದಾಗಿ ಪ್ರಕಟಣೆ ಪುಸ್ತಕ 16:2-6 ತನಕ ನಾವು ಓದುವುದಾದರೆ ಇದನ್ನು ನಾವು ನೋಡಬಹುದಾಗಿದೆ. ಹೌದು ಪ್ರಿಯ ಕೇಳುಗರೆ, ಕೊನೆಯಲ್ಲಿ ದುಷ್ಟರು ಯಾವ ರೀತಿಯಲ್ಲಿ ಸುವಾರ್ತೆಯನ್ನ ಸಾರಲು ಬಂದಂತಹ ಪ್ರವಾದಿಗಳ ರಕ್ತವನ್ನು ಸುರಿಸಿದರೋ ಈಗ ಅವರಿಗೆ ಕುಡಿಯಲು ದೇವರು ರಕ್ತವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಮುಯಿಗೆ ಮುಯಿ ತೀರಿಸುವಂಥ ಕೆಲಸ ನನ್ನದು ಎಂಬುದಾಗಿ ದೇವರು ರೋಮಾಪುರದವರಿಗೆ ಬರೆದ ಪುಸ್ತಕದಲ್ಲಿ ತಿಳಿಸುವಂತೆವನಾಗಿದ್ದಾನೆ. ಅದೇ ರೀತಿಯಾಗಿ ಕೊನೆಯಲ್ಲಿ ದೇವರು ಮುಯಿ ತೀರಿಸುವಂತೆವನಾಗಿದ್ದಾನೆ. ಈ ದುಷ್ಟರು ದೇವರ ಮಕ್ಕಳನ್ನ ಮರಣಕ್ಕೆ ಒಪ್ಪಿಸಿಕೊಟ್ಟರು. ಇದರಿಂದಾಗಿ ಅವರು ತಾವೇ ರಕ್ತವನ್ನ ಸುರಿಸಿದರೆಂದು ಎನಿಸಲ್ಪಟ್ಟು ಆ ರಕ್ತದ ದೋಷ ಫಲವನ್ನ ಅನುಭವಿಸುವವರಾಗಿದ್ದಾರೆ. ನಾವು ನೋಡುವಂತೆಯವರಾಗಿದ್ದೇವೆ. ಯೇಸು ಸ್ವಾಮಿಯನ್ನ ಸಿಲಿಬೆಗಾಕಬೇಕಾದಂಥ ಸಂದರ್ಭದಲ್ಲಿ ಯಹೂದ್ಯರು ಈ ರೀತಿಯಾಗಿದ್ದರು. ಆ ಅವನ ರಕ್ತ ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಬರಲಿ ಎಂಬುದಾಗಿ ಹೇಳಿದರು. ಅದು ಯೆರೂಸಲೇಮಿನ ನಾಶನದ ಸಮಯದಲ್ಲಿ ಅಕ್ಷರಶವಾಗಿ ನೆರವೇರಿತು. ಅದೇ ರೀತಿಯಾಗಿ ಈ ಏಳು ಉಪದ್ರವದಲ್ಲೂ ಸಹ ದುಷ್ಟರು ಪ್ರವಾದಿಗಳನ್ನ ನಾಶ ಮಾಡುವಂತಹ ಸಂದರ್ಭದಲ್ಲಿ ಅವರ ರಕ್ತವನ್ನ ಎನಿಸಲಿಲ್ಲ. ಈಗ ರಕ್ತವನ್ನ ದೇವರು ಅವರಿಗೆ ಕುಡಿಯಲು ಕೊಡ್ತಕ್ಕಂಥವನಾಗಿದ್ದಾನೆ. ಮುಯಿಗೆ ಮುಯಿ ತೀರಿಸುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾವು ಕೊನೆಯ ಕಾಲದಲ್ಲಿ ಯಾವ ರೀತಿಯಲ್ಲಿ ಜೀವಿಸತಕ್ಕಂಥವರಾಗಿದ್ದೇವೆ? ಕೃಪೆ ಕಾಲಕ್ಕೂ ಮೊದಲು ಈ ಉಪದ್ರವದಿಂದ ತಪ್ಪಿಸಿಕೊಳ್ಳಲು ದೇವರು ನಮಗೆ ಎಚ್ಚರಿಕೆ ಸಂದೇಶವನ್ನ ಕೊಡಿಸುವಂತೆವನಾಗಿದ್ದಾನೆ. ಈ ಎಚ್ಚರಿಕೆ ಸಂದೇಶಕ್ಕೆ ನೀವು ಕೊಡುವುದಾದರೆ ಇವತ್ತೇ ನೀವು ನಿಮ್ಮ ಮನಗಳನ್ನು ಕರ್ತನ ಮುಂದೆ ತಗ್ಗಿಸಿಕೊಂಡು ನಿಮ್ಮ ಪಾಪಗಳನ್ನು ಹರಕೆ ಇಟ್ಟುವುದಾದರೆ ದೇವರು ನಿಮ್ಮನ್ನು ರಕ್ಷಿಸುವಂತೆವನಾಗಿದ್ದಾನೆ. ಇನ್ನು ಮುಂದುವರಿದು ಮುಂದಿನ ದಿನದಲ್ಲಿ 4ನೇ ಉಪದ್ರವ, 5ನೇ ಉಪದ್ರವ, 6ನೇ ಉಪದ್ರವಗಳ ಬಗ್ಗೆ ನಾವು ಮುಂದುವರಿದು ಕಲಿಯೋಣ. ಈಗ ಮುಗಿಸೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿ ಕರ್ತನೆ, ಸ್ವಾಮಿ ನೀನು ಒಳ್ಳೆಯವನಾಗಿದ್ದೀಯಾ, ಸಮಾಧಾನದ ಪ್ರಭುವು, ಆಲೋಚನಾ ಕರ್ತನಾಗಿದ್ದೀಯಾ ಸ್ವಾಮಿ. ಅಪ್ಪ ನೀ ಎಲ್ಲವನ್ನ ಹರಿತಿರ್ತಕ್ಕಂತಹ ದೇವರಾಗಿದ್ದೀಯಾ. ನಿನ್ನ ಮುಂದೆ ನಾವು ತಬ್ಬಿಸಿಕೊಳ್ತಕ್ಕಂಥವರಾಗಿದ್ದೇವೆ. ನಮ್ಮ ಪಾಪ ಅಕ್ರಮಗಳನ್ನು ಸಮಿಸು ಸ್ವಾಮಿ. ಅಪ್ಪ ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಬರ್ತಕ್ಕಂಥದ್ದ ಉಪದ್ರವದಿಂದ ಯಾವ ರೀತಿಯಲ್ಲಿ ತಪ್ಪಿಸಿಕೊಳ್ಳಬೇಕು ಅನ್ನುವಂತಹ ಮಾರ್ಗವನ್ನು ಈ ಸಮಯದಲ್ಲಿ ತೋರಿಸು ಸ್ವಾಮಿ. ಆ ನಿಟ್ಟಿನಲ್ಲಿ ಕೃಪೆ ಕಾಲಕ್ಕೂ ಮೊದಲು ಅವರು ಮನ ತಿರುಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವ ಹಾಗೆ ಸಹಾಯ ಮಾಡು, ಆಶೀರ್ವದಿಸು, ನಡೆಸು. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನಗೆ ಸಲ್ಲಲಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3-1 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಜಲವ ಕುಡಿಯ ಪನ್ನೀರೇ.